ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಾನು ಸಂಪತ್ ಕುಮಾರ್, KR, ಬೆಂಗಳೂರು. ಪ್ರಿಯರೇ, ನಾವು ಯೇಸುಕ್ರಿಸ್ತನ ಶಿಲುಬೆಯ ಧ್ಯಾನವನ್ನು ಮಾಡುತ್ತಿದ್ದೇವೆ. ಯೇಸುಕ್ರಿಸ್ತನ ಶಿಲುಬೆಯ ಮಹಿಮೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:14 ಹೀಗೆ ಬರೆಯಲ್ಪಟ್ಟಿದೆ: ನನಗಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿತು. ನಾನು ಲೋಕದ ಪಾಲಿಗೆ ಶಿಲುಬಿಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನಾದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ಎಲ್ಲ ಸೃಷ್ಟಿಯ ಕರ್ತನೆ, ನಿನಗೆ ಸ್ತೋತ್ರ. ದೇವ, ನಮ್ಮನ್ನು ಉಂಟು ಮಾಡಿದಷ್ಟೇ ಅಲ್ಲದೆ ನಮ್ಮ ಬಲಹೀನತೆಯಲ್ಲಿಯೂ ನಮ್ಮ ಪಾಪಗಳಲ್ಲಿಯೂ ನಮ್ಮನ್ನು ಶಿಕ್ಷಿಸದೆ ನಮ್ಮನ್ನು ಬಿಡುಗಡೆ ಮಾಡಿ ಪರಲೋಕದಲ್ಲಿ ಸೇರಿಸುವಂಥ ನಿನ್ನ ಅತ್ಯಧಿಕವಾದಂಥ ಪ್ರಣಾಳಿಕೆಗಾಗಿ, ನಿನ್ನ ಚಿತ್ತಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಮಾನವರನ್ನು ಪರಿಶುದ್ಧರನ್ನಾಗಿ ಮಾಡಿ ಪರಲೋಕವನ್ನು ಸೇರಿಸುವಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಧ್ಯಾನದಲ್ಲಿ ನಿನ್ನ ಆತ್ಮನ ಸಹಾಯವನ್ನು, ನಿನ್ನ ವಾಕ್ಯದ ಜ್ಞಾನವನ್ನು ನಮಗನುಗ್ರಹಿಸು. ಸುವಾರ್ತೆಯಲ್ಲಿ ನಾವೆಲ್ಲರೂ ರಕ್ಷಿಸಲ್ಪಡುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಧ್ಯಾನ ಮಾಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನು ಎಂಬುದಾಗಿ ಲೋಕದಲ್ಲಿ ಎಲ್ಲರಿಗೂ ಗೊತ್ತುಂಟು. ಆದರೆ ಯಾಕೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಲೋಕದಲ್ಲಿ ಯಾರು ಹೇಗೆ ಹೇಳಿದರು, ಏನೇ ಹೇಳಿದರು, ದೇವರ ವಾಕ್ಯವಾದ ಬೈಬಲ್ ಗ್ರಂಥವು ತಿಳಿಸುವ ಸತ್ಯವೇನೆಂದರೆ, ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಶಿಕ್ಷಿಸಿ ಪ್ರತಿ ಮಾನವನ ಪಾಪಕ್ಕಿರುವಂತಹ ಶಿಕ್ಷೆಯನ್ನು ತೊಲಗಿಸುವಂಥದ್ದೇ ದೇವರ ಸಂಕಲ್ಪ. ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ನಮ್ಮ ಪಾಪಗಳ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣವನ್ನು ಹೊಂದಿದನು. ಪ್ರಿಯರೇ, ಆತನ ಶಿಲುಬೆ ಮರಣದ ಮುಖಾಂತರ, ಆತನು ಸುರಿಸಿದಂಥ ಪರಿಶುದ್ಧವಾದ ರಕ್ತದ ಮುಖಾಂತರ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರನ್ನು ಆ ರಕ್ತದಿಂದಲೇ, ಅಂದರೆ ಯೇಸುವಿನ ರಕ್ತದಿಂದಲೇ ನೀತಿವಂತರೆಂದು ಎಣಿಸಿ ಪರಲೋಕಕ್ಕೆ ಸೇರಿಸುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನ ಶಿಲುಬೆಯ ಜಡತ್ವ. ಆತನು ಪೀಡಿಸಲ್ಪಟ್ಟವನು, ಹಿಂಸಿಸಲ್ಪಟ್ಟವನು ಆಗಿದ್ದನು. ಆದರೂ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ. ವಧಿಸುವುದಕ್ಕೆ ತರಲ್ಪಡುವ ಕುರಿಮರಿಯಂತೆಯೂ, ಉಣ್ಣೆ ಕತ್ತರಿಸುವನ ಮುಂದೆ ಇದ್ದ ಕುರಿಮರಿಯ ಹಾಗೆಯೂ ಆತನು ಮೌನವಾಗಿದ್ದನು. ಹೀಗೆ ಆತನು ಬಾಯನ್ನು ತೆರೆಯಲೇ ಇಲ್ಲ. ಯೆಶಾಯನು ಬರೆದ ಗ್ರಂಥ 53:7. ಹಾಗೂ ಆತನು ಅವರಿಗೆ ನಾನೇ ಆತನು ಎಂದು ಹೇಳಿದ ಕೂಡಲೇ ಹಿಂದೆ ಸರಿದು ನೆಲಕ್ಕೆ ಬಿದ್ದರು. ಯೋಹಾನನು ಬರೆದ ಸುವಾರ್ತೆ 18:6. ಹೌದು ಪ್ರಿಯರೇ, ಆತನು ಹೀಗೆ ಪ್ರಾರ್ಥಿಸಿದನು: ನಾನು ನನ್ನ ತಂದೆಗೆ ಪ್ರಾರ್ಥಿಸಲಾರನೆಂದು, ಆತನು ಈಗಲೇ 12 ಗಣಗಳಿಗಿಂತ ಹೆಚ್ಚಾದ ದೂತರನ್ನು ನನಗೆ ಕೊಡಲಾರನೆಂದು ನೀನು ನೆನೆಸುತ್ತೀಯೋ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 26:53 ಗಮನಿಸುತ್ತೇವೆ. ಹೌದು ಪ್ರಿಯರೇ, ಇದಲ್ಲದೆ ಅವರು ಆತನ ಕಣ್ಣು ಕಟ್ಟಿ ಆತನ ಮುಖದ ಮೇಲೆ ಹೊಡೆದು ಆತನಿಗೆ, ನಿನ್ನನ್ನು ಹೊಡೆದವರು ಯಾರು ಎಂದು ಪ್ರವಾದನೆ ಹೇಳು ಎಂದು ಕೇಳಿದರು. ಲೂಕನು ಬರೆದ ಸುವಾರ್ತೆ 26:64. ಆತನು ಅವರ ಕುಟುಂಬದವರ ಹಾಗೂ ಅವರನ್ನು ನರಕದಲ್ಲಿ ಬೀಳಬಹುದಾದದನ್ನು ಅವರಿಗೆ ಹೇಳಬಲ್ಲನು. ಆದರೆ ಆತನಿಗೆ ಅವರು ಹೀಗೆ ಕೇಳಿದರು. ಇದು ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಪರಿಸ್ಥಿತಿಗಳ ಜಡತ್ವವನ್ನು ಗಮನಿಸುತ್ತೇವೆ. ಹೌದು ಪ್ರಿಯರೇ, ನಿನ್ನ ನನ್ನ ವಿಷಯವಾಗಿ ಆತನು ತಿಳಿದ ಆತನು, ನಮ್ಮ ಭವಿಷ್ಯತನ್ನು ತಿಳಿದ ಆತನು. ಆದರೂ ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ನನಗಾಗಿ ನಿನಗಾಗಿ ಶಿಲುಬೆಯ ಮೇಲೆ ಮರಣ ಶಿಕ್ಷೆಯನ್ನು ಅನುಭವಿಸಿದನು. ಬಾಯಿ ತೆರೆಯಲೇ ಇಲ್ಲ. ಬಿಡುಗಡೆಗಾಗಿ ತಂದೆಯನ್ನು ಬೇಡಲೂ ಇಲ್ಲ. ಶಿಲುಬೆಯ ಭಾವೋದ್ವೇಗ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ನಾವು ಹೊಂದುವ ಪಾಪ ಕ್ಷಮಾಪಣೆಯು ಸುವಾರ್ತೆಯಲ್ಲಿರುವ ಆಧರಣೆಯಾಗಿದೆ. ಯೆಶಾಯನು ಬರೆದ ಗ್ರಂಥ 40:1-2 ಹೀಗೆ ನಾವು ಗಮನಿಸುತ್ತೇವೆ. ಇದಲ್ಲದೆ ಅವರು ಆತನ ಕಣ್ಣು ಕಟ್ಟಿ ಮುಖದ ಮೇಲೆ ಹೊಡೆದು ಆತನಿಗೆ, ನಿನ್ನನ್ನು ಹೊಡೆದವರು ಯಾರು, ಪ್ರವಾದನೆ ಹೇಳು ಎಂದು ಕೇಳಿದರು. ಯೆರೂಶಲೇಮಿನ ಸಂಗಡ ನೀವು ಹೃದಯಾಂಗಮವಾಗಿ ಮಾತಾಡಿರಿ, ಅವರ ಯುದ್ಧವು ತೀರಿತೆಂದು, ದೋಷವು ಕ್ಷಮಿಸಲ್ಪಟ್ಟಿದೆ ಎಂದು ಕೂಗಿರಿ. ಅದು ಎಲ್ಲ ಪಾಪಗಳು ಕರ್ತನಿಂದ 2ರಷ್ಟು ಹೊಂದಿದ್ದಾಯಿತು ಎಂಬುದಾಗಿ. ದೇವರು ಯೇಸು ಕ್ರಿಸ್ತನಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಿದ್ದರೆ ನಾವೆಲ್ಲರೂ ನಮ್ಮ ಪಾಪಕ್ಕೆ 2ರಷ್ಟು ದಂಡನೆಯನ್ನು ಅಥವಾ ಶಿಕ್ಷೆಯನ್ನು ಹೊಂದಬೇಕಿತ್ತು. ನ್ಯಾಯಕ್ಕೆ ವಿರೋಧವಾಗಿ ಕ್ಷಮಾಪಣೆ ಹೊಂದಲಿಲ್ಲ, ಆದರೆ ನ್ಯಾಯಯುತವಾಗಿವೆ, ನೀತಿವಂತರಾಗಿದ್ದೇವೆ. ಹೌದು ಪ್ರಿಯರೇ, ರಾಷ್ಟ್ರಪತಿಯಿಂದ ಸದ್ನಡತೆಯುಳ್ಳ ಅಪರಾಧಿಗಳು ಕ್ಷಮಿಸಲ್ಪಡುವ ಗಳಿಗೆಗಳುಂಟು. ಆದರೆ ಯೇಸು ಕ್ರಿಸ್ತನು ಹಾಗೆ ಮಾಡಲಿಲ್ಲ.
ಅಥವಾ ಯೇಸುಕ್ರಿಸ್ತನಲ್ಲಿ ದೇವರು ನಮ್ಮ ಒಳ್ಳೆ ನಡತೆಯಿಂದ ನಮ್ಮನ್ನು ಕ್ಷಮಿಸಲಿಲ್ಲ, ಕ್ಷಮಿಸಲಾರನು ಕೂಡ. ವಿಮೋಚನಾ ಕಾಂಡ 34:7 ಹೀಗೆ ಬರೆಯಲ್ಪಟ್ಟಿದೆ. ದೇವರು 1,000 ತಲೆಗಳವರೆಗೂ ಕರುಣೆ ತೋರಿಸುವಾತನು, ದೋಷಾಪರಾಧವನ್ನು ಪಾಪವನ್ನು ಕ್ಷಮಿಸುವಾತನು, ಅಪರಾಧಿಯನ್ನು ನಿರಾಪರಾಧಿ ಎಂದು ಎಣಿಸದವನು, ತಂದೆಗಳ ದೋಷಗಳನ್ನು ಮಕ್ಕಳ ಮೇಲೆಯೂ ಮೊಮ್ಮಕ್ಕಳ ಮೇಲೆಯೂ 3 ಮತ್ತು 4 ತಲೆಗಳವರೆಗೂ ವಿಚಾರಿಸುವಾತನು ಎಂದು ಪ್ರಕಟಿಸಿಕೊಂಡನು. ನಹೂಮನು ಬರೆದ 1:3 ಹೀಗೆ ಗಮನಿಸ್ತೇವೆ. ಕರ್ತನು ಕೋಪಿಸುವುದರಲ್ಲಿ ನಿಧಾನ ಮಾಡುವ ಆತನಾದರೂ ಶಕ್ತಿಯಲ್ಲಿ ಮಹತ್ತಾದವನು. ದುರ್ಮಾರ್ಗದವರನ್ನು ಎಷ್ಟು ಮಾತ್ರಕ್ಕೂ ನಿರ್ಮಲರೆಂದು ತೀರ್ಮಾನಿಸದವನು. ಕರ್ತನ ಮಾರ್ಗವು ಸುಳಿಗಾಳಿಯಲ್ಲಿಯೂ ಬಿರುಗಾಳಿಯಲ್ಲಿಯೂ ಉಂಟು, ಮೇಘಗಳು ಆತನ ಕಾಲುಗಳ ದೂತಗಳೇ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಒಳ್ಳೆಯವರೆಂಬುದಾಗಿ ದೇವರ ನೀತಿಯಲ್ಲಿ ನಾವು ಕ್ಷಮಾಪಣೆಯನ್ನು ಹೊಂದೋದಿಲ್ಲ. ಆತನ ಕೃಪೆಯಿಂದಲೇ ನಾವು ನೀತಿವಂತರೆಂದು ಎಣಿಸಲ್ಪಡುವರಾಗಿದ್ದೇವೆ. ಅಪರಾಧಗಳ ದೆಸೆಯಿಂದಲೂ ಪಾಪಗಳ ದೆಸೆಯಿಂದಲೂ ಸತ್ತಂಥವರಾಗಿದ್ದ ನಮ್ಮನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಿದನು. ಅಷ್ಟೇ ಅಲ್ಲದೆ ನಾವೆಲ್ಲರೂ ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆ ಹೊಂದುವಂಥವರಾಗಿದ್ದೇವೆ. ದಾನ ಧರ್ಮಗಳು ಪುಣ್ಯ ಕಾರ್ಯಗಳು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲಾರವು, ಯಾಕೆಂದರೆ ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವೂ ಇಲ್ಲ. ಮನುಷ್ಯನು ಹುಟ್ಟಿದ ಮೊದಲುಗೊಂಡು ಪಾಪದಲ್ಲೇ ಹುಟ್ಟಿ ಪಾಪದಲ್ಲೇ ಬೆಳೆದು ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಹೊಂದುವಂಥವನೇ ಹೊರತು ನಮ್ಮ ಒಳ್ಳೆಯ ಕಾರ್ಯಗಳು ಪಾಪಕ್ಕೆ ಪರಿಹಾರವನ್ನು ಉಂಟು ಮಾಡಲಾರವು. ಪ್ರಿಯರೇ, ಶಿಲುಬೆಯಿಂದ ಆಗುವ ಪ್ರಯೋಜನಗಳೇನು ನಾವು ಗಮನಿಸೋಣ. ಮೊದಲನೇದಾಗಿ, ಯೇಸುವಿನ ರಕ್ತದ ಮೂಲಕವೇ ದೇವರ ಮುಂದೆ ನಾವು ಒಳ್ಳೆಯವರೆಂದು ಸಮರ್ಥಿಸಲ್ಪಡುತ್ತೇವೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 5:9 ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಮುಂಬರುವ ಕೋಪದಿಂದ ಆತನ ಮೂಲಕ ರಕ್ಷಿಸಲ್ಪಡುವುದು ಮತ್ತು ನಿಶ್ಚಯವಲ್ಲವೇ? ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದಿಂದಲೇ ನಾವು ನೀತಿವಂತರಾಗಿ ದೇವರ ಕೋಪದಿಂದ ರಕ್ಷಿಸಲ್ಪಡಬೇಕಾಗಿದೆ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಎರಡನೇದಾಗಿ, ಯೇಸುವಿನ ಮೂಲಕ ನಮ್ಮ ಪಾಪಕ್ಕೆ ಪರಿಹಾರವಾಗಿ ದೇವರೊಂದಿಗೆ ಸ್ನೇಹ ಸಂಬಂಧದಲ್ಲಿ ನೆಲೆಗೊಳ್ಳುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:10 ವೈರಿಗಳಾಗಿದ್ದ ನಾವು ದೇವರ ಮಗನ ಮರಣದ ಮುಖಾಂತರ ಆತನೊಂದಿಗೆ ಸಮಾಧಾನವಾಗಿದ್ದರೆ ಸಮಾಧಾನವಾದ ನಮಗೆ ಆತನ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಹೌದು ಪ್ರಿಯರೇ, ನಾವು ದೇವರೊಂದಿಗೆ ವೈರಿಗಳಾಗಿದ್ದೇವೆ. ಆದರೆ ಆ ವೈರತ್ವವನ್ನು ಯೇಸು ಕ್ರಿಸ್ತನು ತೆಗೆದುಬಿಟ್ಟು ಪರಿಹಾರ ಮಾಡಿ ದೇವರೊಂದಿಗೆ ಸಮಾಧಾನವನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಾವು ಪಾಪ ಕ್ಷಮಾಪಣೆಯನ್ನು ದೇವರು ಮಾಡಿದಾಗಲೇ ಅದು ಉಂಟಾಗುತ್ತೆ. ಮೂರನೇದಾಗಿ, ನಾವು ಸ್ವೀಕರಿಸಲ್ಪಡುವುದು, ದೇವರಿಂದ ಅನುಕೂಲಕರವಾದುದನ್ನು ಹೊಂದುವುದು ಯೇಸುವಿನ ಮರಣದಿಂದಲೇ. ಎಫೆಸದವರಿಗೆ ಬರೆದ ಪತ್ರಿಕೆ 1:6 ಈ ರೀತಿ ಬರೆಯಲ್ಪಟ್ಟಿದೆ. ತನ್ನ ಕೃಪಾಮಹಿಮೆಯ ಸ್ತುತಿಗಾಗಿ ಆತನು ನಮ್ಮನ್ನು ಆ ಪ್ರಿಯನಲ್ಲಿ, ಅಂದರೆ ಯೇಸು ಕ್ರಿಸ್ತನಲ್ಲಿ ಅಂಗೀಕರಿಸಿದ್ದಾನೆ. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರನ್ನು ಬೇಡಿಕೊಂಡಾಗ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸುವಂಥವನಾಗಿದ್ದಾನೆ. ತನ್ನ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ನಾವು ಅಳವಡಿಸಲ್ಪಟ್ಟದ್ದು ಹೇಗೆಂತೇಳಿದರೆ, ನರಕದಿಂದ ದೇವರ ಮಕ್ಕಳಾಗಿ ಹೊಂದಿಕೊಳ್ಳಲ್ಪಟ್ಟಿದ್ದು ಆತನ ಮರಣದಿಂದಲೇ. ಅಂದರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಾವು ನರಕದಿಂದ ಬಿಡಿಸಲ್ಪಟ್ಟು ದೇವರ ಮಕ್ಕಳಾಗಿ ಅಳವಡಿಸಲ್ಪಟ್ಟವರಾಗಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:5 ಹೀಗೆ ಗಮನಿಸ್ತೇವೆ. ನ್ಯಾಯ ಪ್ರಮಾಣಾಧೀನರನ್ನು ವಿಮೋಚಿಸುವುದಕ್ಕೂ ನಾವು ದತ್ತುಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿಕೊಟ್ಟನು. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳಾಗುವುದಕ್ಕಾಗಿಯೇ ದೇವರು ತನ್ನ ಮಗನನ್ನು, ಅಂದರೆ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಶಿಲ್ಬೆಯ ಮೇಲೆ ಒಪ್ಪಿಸಿಕೊಟ್ಟನು. ಹಾಗೂ ನಾವು ಬಿಡುಗಡೆ ಮಾಡಲ್ಪಡುವುದು, ಪಾಪದ ದಂಡನೆಯಿಂದ ಕೊಳ್ಳಲ್ಪಡುವುದು ಯೇಸುವಿನ ಮರಣದಿಂದಲೇ. ಹೌದು ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ಪಾಪದ ದಂಡನೆಯಿಂದ ಬಿಡಿಸಲ್ಪಟ್ಟು ದೇವರಿಗೆ ಮಕ್ಕಳಾಗುವುದಕ್ಕಾಗಿಯೇ ದೇವರು ಯೇಸುವನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದನು. 1 ಪೇತ್ರ 1:18 ಹೀಗೆ ಬರೆಯಲ್ಪಟ್ಟಿದೆ. ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದ ಅಲ್ಲ. ಹೌದು ಪ್ರಿಯರೇ, ಅನೇಕರು ನಂಬುವ ಹಾಗೆ ದಾನ ಧರ್ಮಗಳು ಪುಣ್ಯ ಕಾರ್ಯಗಳು ನಮ್ಮನ್ನು ನರಕದಿಂದ ಅಥವಾ ನರಕದ ಶಿಕ್ಷೆಯಿಂದ ಪಾಪದ ತೀರ್ಪಿನಲ್ಲಿ ಬಿಡುಗಡೆ ಮಾಡುತ್ತವೆಂಬುದಾಗಿ ಹೇಳಿ ಸುವಾರ್ತೆಯನ್ನು ಅರಿಯದವರು, ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ತಿಳಿಯದವರು ನಂಬಿ ಮತ ಅಂಧಕಾರದಲ್ಲಿ ನಡೆಯುವವರಾಗಿದ್ದಾರೆ. ಯಾವ ಮತವೂ ಕೂಡ ಮನುಷ್ಯನನ್ನು ಬಿಡಿಸಲಾರದು. ಯಾವುದೇ ಒಳ್ಳೆಯ ಕಾರ್ಯಗಳು, ದಾನ ಧರ್ಮಗಳು, ಪುಣ್ಯ ಕಾರ್ಯಗಳು, ಬೆಳ್ಳಿ ಬಂಗಾರವು, ನಮ್ಮ ನಿಯಮ ನಿಷ್ಠೆಗಳು ದೇವರ ಮುಂದೆ ನಮ್ಮನ್ನು ನೀತಿವಂತರೆಂದು ಮಾಡಲಾರವು. ಆದ್ದರಿಂದಲೇ ಇಲ್ಲಿ ನಾವು ನೋಡುವಂತೆ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯ, ವ್ಯರ್ಥವಾದ ನಡವಳಿಕೆ ನಮ್ಮನ್ನು ಬಿಡುಗಡೆ ಮಾಡಲಾರದು. ಹಾಗೂ ನಾವು ತೊಳೆಯಲ್ಪಡುವುದು ಅಥವಾ ಶುದ್ಧರಾಗುವುದು ಅಂದರೆ ದೇವರ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಪಾಪಗಳು ಇಲ್ಲದೆ ಹೋಗುವುದು ಯೇಸುವಿನ ಮರಣದಿಂದಲೇ. ಪ್ರಕಟಣೆ ಗ್ರಂಥ 1:5. ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದನು. ಹೌದು, ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡುವಂಥವನಾಗಿದ್ದಾನೆ. ಹಾಗೂ ನಾವು ಶುದ್ಧೀಕರಿಸಲ್ಪಡುವುದು ಅಥವಾ ದೇವರ ಮುಂದೆ ನಾವೆಲ್ಲರೂ ನಿಶ್ಚಯವಾಗಿ ಶುದ್ಧರಾಗುವುದು ಯೇಸುವಿನ ಮರಣದಿಂದಲೇ. ಹೌದು ಪ್ರಿಯರೇ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 10:5 ಹೀಗೆ ನಾವು ಓದುತ್ತೇವೆ, ಯೇಸು ಕ್ರಿಸ್ತನು ಒಂದೇ ಸಾರಿ ಎಂದೆಂದಿಗೂ ಅರ್ಪಿಸಿದ ತನ್ನ ದೇಹದ ಮೂಲಕ ಆತನ ಚಿತ್ತದಿಂದ ನಾವು ಶುದ್ಧರಾಗಿದ್ದೇವೆ. ಹೌದು ಪ್ರಿಯರೇ, ನಮ್ಮಷ್ಟಕ್ಕೆ ನಾವು ಶುದ್ಧರಾಗುವುದಿಲ್ಲ, ದೇವರ ಚಿತ್ತದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಶುದ್ಧಿ ಮಾಡುವಂಥವನು ಆಗಿದ್ದಾನೆ. ಅಷ್ಟೇ ಅಲ್ಲದೆ ಆತನೇ ನಮಗೆ ಯಜ್ಞವಾಗಿದ್ದಾನೆ, ಅಂದರೆ ಯೇಸು ಕ್ರಿಸ್ತನ್ ಸಮಾಧಾನದ ಬಹುಮಾನದ ಯಜ್ಞವಾಗಿದ್ದಾನೆ. ರೋಮಪುರದವರೆಗೆ ಬರೆದ ಪತ್ರಿಕೆ 5:11 ನಾವು ಗಮನಿಸುತ್ತೇವೆ, ಒಬ್ಬನು ದೇವರೊಂದಿಗೆ ಸಮಾಧಾನಗೊಳಿಸುವುದು ಅಥವಾ ದೇವರೊಂದಿಗೆ ಶಾಂತವಾಗುವಂಥದ್ದು ಯೇಸುವಿನ ಮರಣದಿಂದಲೇ. ರೋಮಪುರದವರೆಗೆ ಬರೆದ ಪತ್ರಿಕೆ 3:25. ಆತನು ತನ್ನ ರಕ್ತದ ಮೂಲಕ ನಂಬಿಕೆ ಇದ್ದವರಿಗಾಗಿ ಪ್ರಾಯಶ್ಚಿತ್ತವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿವಂತನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಪ್ರಸಿದ್ಧಿಪಡಿಸಿಕೊಂಡನು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ಪಾಪದಿಂದ ಪ್ರಾಯಶ್ಚಿತ್ತವಾಗುವುದು ದೇವರ ಚಿತ್ತ. ಅದರಿಂದ ಯಾವನಾದರೂ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದರೆ ಅವನ ಹಿಂದಿನ ಪಾಪಗಳು ದೇವರು ಸಹಿಸಿಕೊಂಡು ಶಿಲುಬೆ ಮೇಲೆ ಶಿಕ್ಷೆಯನ್ನು ಹೊಂದಿದನು. ಹಾಗೆ ಈಗಿನ ಕಾಲದಲ್ಲಿ ಈ ವಾಕ್ಯವನ್ನು ಕೇಳುವಂಥವರು ಅಥವಾ ಈ ವಿಷಯವನ್ನು ಗ್ರಹಿಸುವಂಥವರು ದೇವರ ಚಿತ್ತದಲ್ಲಿ ನಾವು ನೀತಿವಂತರಾಗುವಂತೆ ದೇವರ ಏರ್ಪಾಟು, ದೇವರ ಚಿತ್ತವನ್ನು ನಾವು ಗಮನಿಸಿ ಯೇಸುವಿನ ನಂಬಿಕೆ ಇಟ್ಟಾಗ ದೇವರೊಂದಿಗೆ ನಾವು ನೀತಿವಂತರೆಂದು ದೇವರೇ ನಿರ್ಣಯ ಮಾಡುವಂಥವನಾಗಿದ್ದಾನೆ.
ಇನ್ನೂ ಹಲವು ಕಡೆ ಬರೆದಿರುವ ಹಾಗೆ ಆತನ ಮರಣವು ನಮಗೆ ಮಹಾ ಲಾಭದಾಯಕವೂ ಆಗಿದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8:29-30. ಆತನು ಅನೇಕ ಸಹೋದರರಲ್ಲಿ ತನ್ನ ಮಗನು ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಾನು ಯಾರನ್ನು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವಂತೆ ಮೊದಲೇ ನೇಮಿಸಿದನು. ಇದಲ್ಲದೆ ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಪಡಿಸಿದನು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1:30. ಆದರೆ ನಾವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಆತನು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಾಗಿ ಮಾಡಲ್ಪಟ್ಟಿದ್ದಾನೆ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಲ್ಲಿಯೂ ತೊಳೆಯಲ್ಪಟ್ಟಿರಿ, ಶುದ್ಧೀಕರಿಸಲ್ಪಟ್ಟಿರಿ ಮತ್ತು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ಮತ್ತೊಂದು ಅಂಶ, ಶಿಲ್ಬೆಯ ಮರಣ ಪತ್ರದ ದಾಖಲೆ. ಆತನ ಮರಣದ ಮಹಿಮಯುಕ್ತ ಅಂಶವು ಮತ್ತು ನಮ್ಮ ರಕ್ಷಣೆಯ ಒಪ್ಪಿಗೆ ಆಗಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:15-28 ಗಮನಿಸುತ್ತೇವೆ. ಈ ಕಾರಣದಿಂದಲೇ ಮೊದಲನೇ ಒಡಂಬಡಿಕೆಯ ಅಧೀನದಲ್ಲಿದ್ದ ಅಕ್ರಮಗಳ ವಿಮೋಚನೆಗಾಗಿ ಕರೆಯಲ್ಪಟ್ಟವರು ನಿತ್ಯ ಬಾಧ್ಯತೆಯ ವಾಗ್ದಾನವನ್ನು ಹೊಂದುವುದಕ್ಕೆ ಮರಣ ಮೂಲಕ ಆತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮರಣ ಶಾಸನವು ಇರುವಲ್ಲಿ ಅದನ್ನು ಭರಿಸಿದವನ ಮರಣವಾಗುವುದು ಅವಶ್ಯ.
ಜನರ ಮರಣದ ನಂತರ ಮರಣದ ಶಾಸನವು ನಡೆಯುವುದೇ ಹೊರತು ಭರಿಸಿದವನು ಜೀವದಿಂದಿರುವಾಗ ಎಂದಿಗೂ ಪರಿಣಾಮಕರವಾಗಿ ಇರುವುದೇ ಇಲ್ಲ. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಪ್ರತಿಷ್ಠಿತವಾಗಿಲ್ಲ. ಮೋಶೆಯು ಪ್ರತಿಯೊಂದು ವಿಧಿಯನ್ನು ನ್ಯಾಯಪ್ರಮಾಣದ ಪ್ರಕಾರ ಜನರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಇಸೋಪು ಇವುಗಳೊಂದಿಗೆ ಕರುಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಗ್ರಂಥದ ಮೇಲೆಯೂ ಎಲ್ಲ ಜನರ ಮೇಲೆಯೂ ಪ್ರೋಕ್ಷಿಸಿ ಅದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯ ರಕ್ತವಾಗಿದೆ ಎಂದು ಹೇಳಿದನು. ಇದಲ್ಲದೆ ಗುಡಾರದ ಮೇಲೆಯೂ ಸೇವೆಗೆ ಬೇಕಾಗಿರುವ ಎಲ್ಲ ಉಪಕರಣಗಳ ಮೇಲೆಯೂ ರಕ್ತವನ್ನು ಪ್ರೋಕ್ಷಿಸಿದನು. ನ್ಯಾಯಪ್ರಮಾಣದಿಂದ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪರಲೋಕದಲ್ಲಿರುವ ವಸ್ತುಗಳಿಗೆ ಮಾದರಿಯಾಗಿರುವ ವಸ್ತುಗಳು ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಪರಲೋಕದವುಗಳಿಗೆ ಇಂಥವುಗಳ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆಂದರೆ ಕ್ರಿಸ್ತನು ನಿಜವಾದವುಗಳಿಗೆ ಸಾಮ್ಯವಾಗಿದ್ದು ಕೈಯಿಂದ ಕಟ್ಟಿದ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾದ ಪಕ್ಷದಲ್ಲಿ ಆತನು ಲೋಕದ ಅಸ್ಥಿವಾರದಿಂದ ಅನೇಕ ಸಾರಿ ಪಾದಪಡಬೇಕಾಗಿತ್ತು. ಆದರೆ ಈಗ ಒಂದೇ ಸಾರಿ ಲೋಕಾಂತ್ಯದಲ್ಲಿ ಪಾಪ ನಿವಾರಣೆ ಮಾಡುವುದಕ್ಕೆ ತನ್ನನ್ನು ತಾನೇ ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ತರುವಾಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ಹಾಗೆಯೇ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಂಡಕ್ಕೋಸ್ಕರ ಒಂದೇ ಸಾರಿ ಅರ್ಪಿತನಾದನು. ತನ್ನನ್ನು ನಿರೀಕ್ಷಿಸಿಕೊಂಡವರು ಅವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ. ಹೌದು ಪ್ರಿಯರೇ, ವಾಕ್ಯಗಳನ್ನು ಗಮನಿಸುವಾಗ ಯೇಸು ಕ್ರಿಸ್ತನೇ ನಮ್ಮ ಪಾಪದ ವಿಮೋಚನೆಯೇ ಮತ್ತು ಪರಲೋಕದ ಮಾರ್ಗವೂ ಆಗಿದ್ದಾನೆ. ಹಾಗೂ ಆತನ ಮರಣದ ಮಹಿಮೆಯ ಷರತ್ತುರಹಿತ ರಕ್ಷಣೆ ಎಂದು ಅರ್ಥವಾಗುತ್ತೆ. ಹೌದು ಪ್ರಿಯರೇ, ಆತನ ಮರಣವು ಷರತ್ತುರಹಿತದ ರಕ್ಷಣೆ. ನಾವು ರಕ್ಷಣೆ ಹೊಂದುವುದಕ್ಕೆ ಯಾವ ಷರತ್ತೂ ಇಲ್ಲ, ಅದು ಕೇವಲ ಉಚಿತವಾದದ್ದು. ನಾವು ಯಾರಾದರೂ ಸರಿ ಯೇಸು ಕ್ರಿಸ್ತನ ಮುಖಾಂತರ ಪಾಪಕ್ಷಮಾಪಣೆಯನ್ನು ಹೊಂದಿಕೊಳ್ಳತಕ್ಕಂಥದ್ದು. ನಾವು ಪಾಪಿಗಳೆಂದು ಗಮನಿಸಿ ಯೇಸು ಕ್ರಿಸ್ತನ ಶಿಲ್ಭೆಯಲ್ಲಿ ಮಾಡಿದಂಥ ಯಜ್ಞದ ಕಾರ್ಯದಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನಿಗೆ ದೇವರು ಉಚಿತವಾಗಿ ಪಾಪಕ್ಷಮಾಪಣೆಯನ್ನು ಮಾಡಿ ಪರಿಶುದ್ಧರನ್ನಾಗಿ ಮಾಡಿ ರಕ್ತದಿಂದ ಪಾಪಗಳನ್ನು ತೊಳೆದು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ ಪರಲೋಕಕ್ಕೆ ಸೇರಿಸುವಂಥದ್ದು ಆಗಿದೆ. ಅದರಿಂದ ಅದು ಸಂಪೂರ್ಣವಾಗಿ ದೇವರು ಮಾಡಿದಂಥ ಕಾರ್ಯ. ಹಾಗೂ ನಮ್ಮ ರಕ್ಷಣೆಯು ಯೇಸುವಿನ ನಿತ್ಯ ನಿಬಂಧನೆಯ ರಕ್ತದ ಮೂಲಕವೇ ಆಗುತ್ತದೆ. ಹೌದು, ಯೇಸು ಕ್ರಿಸ್ತನ ರಕ್ತದ ಮುಖಾಂತರವೇ ನಮಗೆ ರಕ್ಷಣೆ ಮತ್ತು ನಿತ್ಯ ಜೀವ. ಇಬ್ರಿಯರು ಬರೆದ ಪತ್ರಿಕೆ 13:20 ಶಾಶ್ವತವಾದ ಒಡಂಬಡಿಕೆಯ ರಕ್ತದ ಮೂಲಕ ಕುರಿ ಹಿಂಡಿಗೆ ದೊಡ್ಡ ಕುರುಬನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತೋರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ಎಂಬುದು ಆತನ ಗಮನಿಸ್ತೇವೆ. ಹೌದು, ಒಡಂಬಡಿಕೆಯ ರಕ್ತ ಅದು ಹಿರಿಯ ಕುರುಬನಾದ ಯೇಸುವಿನ ರಕ್ತ, ಸತ್ತೋರೊಳಗಿಂದ ಎದ್ದು ಬಂದಂಥ ಶಾಂತಿದಾಯಕನಾದ ರಕ್ತ. ಹೌದು ಪ್ರಿಯರೇ, ಆ ರಕ್ತದಿಂದಲೇ ನಮ್ಮ ಪಾಪ ವಿಮೋಚನೆ. ಯಾಕಂದರೆ ವಿಮೋಚಿಸುವಂಥ ರಕ್ತ, ಯಜ್ಞದ ರಕ್ತ ಅದು ಪರಿಶುದ್ಧವಾಗಿರಬೇಕು. ಅದು ಮನುಷ್ಯರ ರಕ್ತದಿಂದ ಅಥವಾ ಕೋಳಿ ಕುರಿಗಳ ಯಜ್ಞ ಹೋಮಗಳ ರಕ್ತದಿಂದಲ್ಲ, ದೇವರೇ ನಮಗೋಸ್ಕರ ಯಜ್ಞ ಮಾಡಿದಂಥ ಯೇಸು ಕ್ರಿಸ್ತನ ರಕ್ತದಿಂದಲೇ. ಅದು ಮತದಲ್ಲಿ ಸಿಗುವುದಿಲ್ಲ, ಮನುಷ್ಯರೊಳಗೆ ಸಿಗುವುದಿಲ್ಲ, ಅದು ಯೇಸು ಕ್ರಿಸ್ತನಿಂದಲೇ ಸಿಗುವಂಥದ್ದು ಆಗಿದೆ.